ಆಗುತ್ತೆ, ಲೋಕಕಂಟಕರವರು. ಆದ್ದರಿಂದ ಅವರಿಗೆ ಅಮೃತ ಕೊಡಬಾರದು. ಆದ್ರೆ ಸುಮ್ಮನೆ ಅವ್ರಿಗೆ ಕೊಡದೆ ದೇವತೆಗಳಿಗೆ ಕೊಟ್ರೆ ಅದು ಅನ್ಯಾಯ ಅಂತ ಎಲ್ಲರೂ ಭಾವಿಸುತ್ತಾರೆ. ಆದ್ದರಿಂದ ಅಮೃತ ಪಾನಕ್ಕೆ ಅವರು ಯೋಗ್ಯರಲ್ಲ ಅಂತ ಲೋಕಕ್ಕೆ ತೋರಿಸಿಕೊಟ್ಟು ಆ ವಿಧವಾಗಿ ಭಗವಂತ ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚಿ ಲೋಕೋದ್ಧಾರ, ಭಗವಂತ ಲೋಕೋದ್ಧಾರಕ. ಆದ್ದರಿಂದ ಲೋಕಕ್ಕೆ ಯಾವುದು ಕ್ಷೇಮವೋ ಅದನ್ನು ಮಾಡ್ತಾನೆ. ಭಗವಂತನಿಗೆ ಪಕ್ಷಪಾತ ದೋಷ ಇಲ್ಲ, ಅವನಿಗೆ ಯಾರು ದೇವತೆಗಳು ಜಾಸ್ತಿ ರಾಕ್ಷಸರು ಕಡಿಮೆ ಅಂತ ಇಲ್ಲ ಅವನಿಗೆ. ಆದರೆ ಲೋಕೋದ್ಧಾರವಾಗಬೇಕು, ಲೋಕಕ್ಕೆ ಉದ್ಧಾರ ಮಾಡುವವರು ದೇವತೆಗಳು, ಲೋಕಕ್ಕೆ ಕಂಟಕ ಮಾಡುವವರು ರಾಕ್ಷಸರು. ಆದ್ದರಿಂದ ಭಗವಂತ ಅದಕ್ಕೆ ಅನುಗುಣವಾಗಿ ಮಾಡ್ತಾನೆ, ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಲೋಕೋದ್ಧಾರಕನಾದ ಭಗವಂತ ಲೋಕ ಕಂಟಕರಾದ ರಾಕ್ಷಸರಿಗೆ ಅಮೃತ ಸಿಗದಂತೆ ಮಾಡಬೇಕಂತ ಹೇಳಿ ಆ ಧನ್ವಂತರಿ ರೂಪದಿಂದ ಅಮೃತವನ್ನು ಕೊಡ್ತಾನೆ, ತಗೊಂಡು ಬರ್ತಾನೆ ಭಗವಂತ. ಆದರೆ ಆ ಧನ್ವಂತರಿ ರೂಪ ಪರಮಾತ್ಮ ಅಮೃತವನ್ನು ತಗೊಂಡು ಬಂದು ಕೊಟ್ಟಾಗ ಅದನ್ನು ಆ ಅಮೃತ ಕಲಶವನ್ನು ರಾಕ್ಷಸರು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ಆವಾಗ ಭಗವಂತ ನೋಡ್ರಿ ಇವರು ಅಮೃತ ಪಾನಕ್ಕೆ ಯೋಗ್ಯರಲ್ಲ, ಅಪಹಾರ ಮಾಡಿದ್ದಾರೆ ಅಮೃತವನ್ನು ಅಂತ ಹೇಳಿ ಆಗ ಮೋಹಿನಿ ಅವತಾರವನ್ನು ತಾಳಿ ಅದನ್ನು ಭಗವಂತ ಆ ಅಮೃತ ಕಲಶವನ್ನು ಆ ರಾಕ್ಷಸರಿಂದ ತಗೊಂಡು ದೇವತೆಗಳಿಗೆ ಹಂಚಿದ ಉತ್ತಾನ ನಿಮ್ಗೆಲ್ಲ ಗೊತ್ತು. ಆ ಮೋಹಿನಿ ರೂಪದಲ್ಲಿರುವ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳವರು. ಅದೇ ಯಾ ಕ್ಷೀರ ವಾರ್ಧಿ ಮತನಾಕ್ಷೀನ ದರ್ಪದಿತಿ ದಾಕ್ಷೋಭಿತ ಅಮರಗಣ ಅಪೇಕ್ಷಾಪ್ತ ಯೇಜನಿ ವಲಕ್ಷಾಂಶು ಬಿಂಬಜಿತ್ ಅತಿಕ್ಷ್ಣಾಲಕಾವೃತ ಮುಖಿ ಸೂಕ್ಷ್ಮಾವಲಗ್ನ ವಸನಾಕ್ಷೇಪ ಕುಚ ಕಟಾಕ್ಷಾಕ್ಷಮೀಕೃತ ಮನೋ ದೀಕ್ಷಾ ಸುರಾಹೃತ ಸುಧಾಕ್ಷಾಣಿ ನೋವತು ಸುರುಕ್ಷೇಕ್ಷಣಾಧರಿತನು ಅನ್ನುವುದು ಮೊದಲು ಎರಡು ಲೈನ್ ನಾವು ನೋಡಿದ್ದೀವಿ. ಅಲ್ಲಿ ಯಾ ಅಂಥೇಳಿ ಯಾವ ನಾರಾಯಣಿ ಮೋಹಿನಿ ರೂಪ ಪರಮಾತ್ಮನಿದ್ದಾನೋ ಅವನು ಕ್ಷೀರ ವಾರ್ಧಿ ಮಥನ ಅಕ್ಷೀನ ದರ್ಪ ದಿತಿಜ ಅಕ್ಷೋಭಿತ ಅಮರಗಣ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಇಲ್ಲಿ ಕ್ಷೀರವಾರ್ಧಿ ವಾರ್ಧಿ ವಾರಿಧಿ ವಾರ್ಧಿ ವಾರಿಧಿ ಜಲಧಿ ಉದಧಿ ಎಲ್ಲ ಸಮುದ್ರದ ಪರ್ಯಾಯ ಪದಗಳು. ಕ್ಷೀರಸಾಗರ ಕ್ಷೀರವಾರ್ಧಿ ಕ್ಷೀರಸಾಗರವನ್ನು ಮಥನ ಮಥನ ಮಾಡುವುದರ ಮೂಲಕ ಮಾಡುತ್ತಿರುವಂತಹ ಅಕ್ಷೀಣ ದಪ್ಪ ಬೀಜ ಅಕ್ಷೀಣ ಅಂದ್ರೆ ಕ್ಷೀಣವಾಗದೇ ಇರುವಂತಹ, ಅಂದರೆ ರಾಕ್ಷಸರು ಬಹಳ ಬಲಿಷ್ಠರಾಗಿದ್ದಾರೆ. ಅವರು ಹಾವಿನ ಅಂದ್ರೆ ವಾಸುಕಿ ಸರ್ಪವನ್ನು ಹಗ್ಗವಾಗಿ ಮಾಡಿ ಮಥನ ಮಾಡಿದಾಗ ಆ ವಾಸುಕಿ ಸರ್ಪದ ತಲೆ ಕಡೆ ಮಾಡ್ತೀವಿ ನಾವು ಅಂತೇಳಿ ದೇವತೆಗಳು ಆ ತಲೆ ಮೊದಲು ಆ ವಾಸುಕಿ ಸರ್ಪದ ತಲೆ ಕಡೆ ದೇವತೆಗಳು ಹೋಗ್ತಾರೆ. ಆವಾಗ ರಾಕ್ಷಸರು ನಮ್ಗೆ ಬಾಳ ನಾವೆಲ್ಲ ಹಿಡಿಯೋದಿಲ್ಲ, ಬಾಳ ನೀವು ತಗೊಳ್ರಿ ಅಂತೇಳಿ ಬೇಕಂತ ಭಗವಂತ ರಾಕ್ಷಸರಿಗೆ ಪ್ರೇರಣೆಯನ್ನು ಕೊಟ್ಟು ಅವರು ತಲೆ ಭಾಗದಲ್ಲಿ ಅವರು ಹಿಡ್ಕೊಂಡು ಆ ಅದನ್ನು ಮಥನ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿದಾಗ ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ ಆ ವಾಸುಕಿ ಹೆಡೆಗಳಿಂದ ವಿಷದ ಜ್ವಾಲೆಗಳು ಹೊರಗೆ ಬರುತ್ತೆ, ಅದರಿಂದಲೂ ಅವರಿಗೆ ತುಂಬಾ ತೊಂದರೆ ಉಂಟಾಗತ್ತೆ. ಹೀಗೆ ರಾಕ್ಷಸರಿಗೆ ಎಲ್ಲ ಕಷ್ಟ ಬರುವಂತೆ ಭಗವಂತ ಮಾಡಿದ. ಅಷ್ಟು ಮಾಡಿದರೂ ಅವರಿಗೆ ದಪ್ಪ ಅಹಂಕಾರ ಇದೆ, ಏಯ್ ನಾವು ದೊಡ್ಡವರು ನಾವು ದೊಡ್ಡವರು ಅಂತ ಅಹಂಕಾರ ರಾಕ್ಷಸರಿಗೆ. ಆದ್ದರಿಂದ ಅವರು ಅಕ್ಷೀಣ ಕ್ಷೀಣವಾಗದಿಂದ ಹೆಚ್ಚಾಗಿರುವಂತಹ ದರ್ಪ ಗರ್ವದಿಂದ ಅಹಂಕಾರದಿಂದ ಕೂಡಿದವರಾಗಿದ್ದಾರೆ. ಅಂತಹ ಅಹಂಕಾರ ಇರುವಂತಹ ಅಕ್ಷೀಣ ಕ್ಷೀಣವಾಗದೆ ಹೆಚ್ಚಾಗಿ ಇರುವಂತಹ ದರ್ಪ ಅಹಂಕಾರದಿಂದ ಕೂಡಿದ ಆ ದಿತಿಯರು ದಿತಿಯ ಮಕ್ಕಳಾದ ದೈತ್ಯರು ಯಾರಿದ್ದಾರೋ ಅವರು ಆಕ್ಷೋಭಿತ ಅಂಥೇಳಿ ಅಂದರೆ ಹೆಚ್ಚು ವ್ಯಥೆಗೆ ಗುರಿಯಾದಂತಹ ಅಮರಗಣ. ಯಾಕೆಂದ್ರೆ ಯಾಕೆ ಅಮರಗಣ ದೇವತೆಗಳಿಗೆ ಯಾಕೆ ಕ್ಷೋಭೆ ಉಂಟಾಗಿದೆ ಅಂತ ಹೇಳಿದರೆ ಅವರಿಗೆ ಈ ರಾಕ್ಷಸರಿಗೆ ಯಾವಾಗಲೂ ಇಂಥ ದುಷ್ಟಶಕ್ತಿಗಳು ಜಾಸ್ತಿ, ಅವರಿಗೆ ದೇವತೆಗಳಿಗಿರುವುದು ಸಾತ್ವಿಕ ಶಕ್ತಿ. ಆದ್ದರಿಂದ ಅವರಿಗೆ ಆ ಕ್ಷೋಭೆ ಅಂದ್ರೆ ಶ್ರಮೆ ಆಗಿದೆ. ಆದ್ರೆ ಭಗವಂತ ಅಜಿತ ನಾಮಕನಾಗಿ ಅವರ ಒಳಗೆ ತುಂಬಿ ಇಟ್ಟುಕೊಂಡು ಅವರಿಗೂ ಶಕ್ತಿ ತುಂಬಿಸುತ್ತಾನೆ, ದೈತ್ಯರಲ್ಲಿಯೂ ಶಕ್ತಿ ತುಂಬಿಸುತ್ತಾನೆ. ಯಾಕೆ ಅಂತ ಹೇಳಿದರೆ ಆ ಸಮುದ್ರ ಮಥನ ಕಾರ್ಯ ನಡೆಯಬೇಕು. ಆದ್ದರಿಂದ ಅಜಿತ ನಾಮಕನಾದ ಪರಮಾತ್ಮ ದೈತ್ಯರ ಒಳಗೂ ದೇವತೆಗಳ ಒಳಗೂ ನಿಂತು ಅವರಿಂದ ಮಥನವನ್ನು ಮಾಡಿಸುತ್ತಾನೆ. ಆದ್ದರಿಂದ ಆ ರಾಕ್ಷಸರು ಹಾಗೆ ದರ್ಪದಿಂದ ಕೂಡಿಯವರಾಗಿದ್ದಾರೆ, ದೇವತೆಗಳು ಕಷ್ಟಕ್ಕೆ ಶ್ರಮಕ್ಕೆ ಒಳಗಾಗಿದ್ದಾರೆ. ಹೀಗಿರುವಂತಹ ಆಕ್ಷೋಭಿತ ಅಮರಗಣ ದೇವತಾಗಣ ಇಲ್ಲ ಅಕ್ಷೋಭಿತ ಅಂತಲೂ ತಗೋಬಹುದು ಪಾಠ. ಅಕ್ಷೋಭಿತ ಭಗವಂತ ಅನುಗ್ರಹ ಇದೆ ಆದ್ದರಿಂದ ಅವರಿಗೆ ಕ್ಷೋಭೆ ಆಗಲಿಲ್ಲ. ಅಕ್ಷೋಭಿತ ಅಮರಗಣರು ಅಂದ್ರೆ ಕ್ಷೋಭಕ್ಕೆ ಒಳಗಾಗದಿರುವಂತಹ ಅಮರಗಣರು ಅಂತ ಇನ್ನೊಂದು ಅರ್ಥ, ಎರಡು ಅರ್ಥಗಳನ್ನು ನಾವು ತಗೋಬಹುದು. ಹೀಗೆ ಆ ವಿಧವಾಗಿ ಇಬ್ಬರು ಮಾಡಿದಾಗ ಆ ದೇವತೆಗಳ ಅಮರಗಣ ಅಪೇಕ್ಷ ಆಪ್ತೆಯೇ, ಅಪೇಕ್ಷೆ ಅಂದ್ರೆ ಅವರ ಇಷ್ಟ ಉಂಟಾಗುವುದು. ಅವರ ಇಷ್ಟ ಏನು, ಅಮೃತ ನಮಗೆ ಸಿಗಬೇಕು, ರಾಕ್ಷಸರಿಗೆ ಸಿಗಬಾರದು ಅನ್ನುವುದು ದೇವತೆಗಳ ಇಚ್ಛೆ. ಸೊ ಅದಕ್ಕೆ ತಕ್ಕಂತೆ ಅಪೇಕ್ಷ ಆಪ್ತೆಯೇ ಅವರ ಆ ಇಷ್ಟವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಭಗವಂತ ಏನು ಮಾಡಿದ, ವಲಕ್ಷಾಂಶು ಬಿಂಬ. ಸೊ ವಲಕ್ಷಾಂಶು ಅದನ್ನು ನೋಡಿದೆ, ಅವಲಕ್ಷಣ ಅವಲಕ್ಷ ಅಂತ ನಾವು ಪ್ರಯೋಗ ಮಾಡ್ತೀವಿ ಶಬ್ದ ಲೋಕದಲ್ಲಿ. ಅವಲಕ್ಷ ಅಂದ್ರೆ ಕೆಟ್ಟ ಲಕ್ಷಣಗಳು. ಯಾಕೆ ಅವಲಕ್ಷ ಅಂದ್ರೆ ಕೆಟ್ಟ ಲಕ್ಷಣಗಳಾಯ್ತು? ವಂ ವಂ ಅಂದ್ರೆ ಆ ಸೌಂದರ್ಯದಿಂದ ಕೂಡಿರುವಂತಹ ವಲಕ್ಷ ಅಂತ ಹೇಳಿದ್ರೆ ಒಳ್ಳೆ ಆಸ್ಪಿಷಿಯಸ್ ಕ್ವಾಲಿಟೀಸ್ಗೆ ವಲಕ್ಷ ಅಂತ, ವಲಕ್ಷಣ ವಲಕ್ಷಗಳು. ಆದ್ದರಿಂದ ಅವಲಕ್ಷಣ ಇಸ್ ಆಪೋಸಿಟ್ ಆಫ್ ದಟ್, ಆದ್ದರಿಂದ ಅವಲಕ್ಷಣ ಕೆಟ್ಟದಾಯ್ತು. ವಲಕ್ಷ ವಲಕ್ಷಣ ಪಾಸಿಟಿವ್ ಕ್ವಾಲಿಟೀಸ್, ಅವಲಕ್ಷ ಅವಲಕ್ಷಣ ನೆಗೆಟಿವ್ ಕ್ವಾಲಿಟೀಸ್. ಆದ್ದರಿಂದ ವಲಕ್ಷ ಅಂತ ಹೇಳಿದರೆ ಆ ಮಂಗಳಕರವಾದಂತಹ ಶುಭ್ರವಾದಂತಹ ಈ ಬಿಂಬ ಅಂಶು ಅಂದ್ರೆ ಕಿರಣಗಳು. ವಲಕ್ಷ ಅಂಶಗಳು ಅಂತ ಹೇಳಿದರೆ ಒಳ್ಳೆ ಶುಭ್ರವಾದ ಸ್ವಚ್ಛವಾದಂತಹ ಕಿರಣಗಳು ಉಳ್ಳವನು. ವಲಕ್ಷಾಂಶು ಯಾರು? ಚಂದ್ರ. ವಲಕ್ಷ ಅಂಶಗಳು ಕಿರಣಗಳು ಉಳ್ಳವನು. ಆ ಚಂದ್ರನ ಬಿಂಬ ಜಿತ್ತು ಅದನ್ನು ಗೆಲ್ಲುವಂತಹ ತೀಕ್ಷ್ಣ ಅಲಕ ಆವೃತ ಮುಖಿ. ಇದನ್ನು ಲಾಸ್ಟ್ ನೋಡಿದ್ರೆ ಜಸ್ಟ್ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ತೀಕ್ಷ್ಣವಾದದ್ದು ಅಂತ ಹೇಳಿದರೆ, ತೀಕ್ಷ್ಣ ಅಲಕ ಆವೃತ ಮುಖಿ ಅಂತ ಹೇಳಿದರೆ ಇಲ್ಲಿ ತೀಕ್ಷ್ಣ ಅಂತ ತಗೊಳ್ಳದೆ ನಾವು ಹೇಗೆ ತಗೋಬೇಕಂದ್ರೆ, ವಲಕ್ಷಾಂಪ್ ಬಿಂಬಜಿದ್ ಅತೀಕ್ಷ್ಣ ಅಲಕ ಆವೃತ ಮುಖಿ. ಅದು ತೀಕ್ಷ್ಣ ಅಲಕ ಅಲ್ಲ, ಅದು ವಲಕ್ಷ ಅಂಶು ಬಿಂಬ ಜಿತ್ ಚಂದ್ರ ಬಿಂಬನನ್ನು ಗೆಲ್ಲುವಂತಹ ಅತೀಕ್ಷ್ಣ ಅಲಕ. ಯಾಕಂದ್ರೆ ಚಂದ್ರನ ಕಿರಣಗಳು ಅತೀಕ್ಷ್ಣವಾಗಿರುತ್ತೆ. ಸೂರ್ಯ ಕಿರಣಗಳು ತೀಕ್ಷ್ಣವಾದರೆ ಚಂದ್ರ ಕಿರಣಗಳು ಅತೀಕ್ಷ್ಣ. ಆದ್ದರಿಂದ ಅತೀಕ್ಷ್ಣವಾದದ್ದು ಅಂತ ಹೇಳಿದ್ರೆ ಮೃದುವಾಗಿರುವಂತಹದ್ದು, ಆಹ್ಲಾದಕರವಾಗಿರುವಂತಹದ್ದು, ಆಹ್ಲಾದಕರವಾಗಿರುವಂತಹ ಅತೀಕ್ಷ್ಣವಾದಂತಹ ಅಲಕ ಆವೃತ ಮುಖಿ. ಮುಂಗುರುಗಳಿಂದ ಆವರಿಸಲ್ಪಟ್ಟಂತಹ ಮುಖ ಉಳ್ಳವಳಾಗಿದ್ದಾಳೆ ಆ ನಾರಾಯಣಿ ಮೋಹಿನಿ ರೂಪನಾದ ಭಗವಂತ ಲಕ್ಷ್ಮಿ. ಹಾಗೆ ಆ ರೂಪದಲ್ಲಿ ಬಂದಿದ್ದಾನೆ ಆ ಪರಮಾತ್ಮ. ಹೀಗಿರುವಂತಹ ಆ ಮೋಹಿನಿ ರೂಪ ಪರಮಾತ್ಮ ಅವನು ಹೇಗಿದ್ದಾನಂದ್ರೆ, ಅತೀಕ್ಷ್ಣ ಅಲಕ ಮುಂಗುರುಗಳಿಂದ ಆವೃತವಾದ ಮುಖ ಉಳ್ಳವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾ ಕ್ಷೀರವಾದಿ ಮಥನ ಅಕ್ಷೀಣ ದರ್ಪ ದಿತಿಜ ಆಕ್ಷೋಭಿತ ಅಮರಗಣ ಅಪೇಕ್ಷ ಆಪ್ತಯೇ ಆ ಇಚ್ಛೆ ಪೂರೈಸುವುದಕ್ಕಾಗಿ ಅಜನಿ ಅವತಾರ ಮಾಡಿದ ಮೋಹಿನಿ ರೂಪ ಪರಮಾತ್ಮ. ಅವನು ಹೇಗಿದ್ದಾನೆ? ವಲಕ್ಷ ಅಂಶು ಬಿಂಬಜಿತ್ ಅತೀಕ್ಷ್ಣಾಲಕಾವೃತ ಮುಖಿಯಾಗಿದ್ದಾನೆ. ಅಂದರೆ ಶುಭ್ರವಾದಂತಹ ಕಿರಣಗಳಿಂದ ಕೂಡಿದ ಆ ಚಂದ್ರ. ಒನ್ ಹೂ ಈಸ್ ಲೈಕ್ ದ ಮೂನ್ ಫೇಸ್, ಹಿಸ್ ಫೇಸ್ ಈಸ್ ಶೈನಿಂಗ್ ಬ್ರೈಟ್ ಲೈಕ್ ದ ಮೂನ್ ಅಂಡ್ ದಟ್ ಮೂನ್ ಈಸ್ ಹ್ಯಾವಿಂಗ್ ಆಲ್ ದ ಆಸ್ಪಿಷಿಯಸ್ ಆರ್ ಪ್ಲೀಸಿಂಗ್ ರೇಸ್ ಆಫ್ ಲೈಟ್. ಸೊ ವಲಕ್ಷ ಅಂಶಗಳಿಂದ ಕೂಡಿದಂತಹ ಚಂದ್ರಬಿಂಬದಂತೆ ಸುಂದರವಾದ ಮುಖದಿಂದ ಕೂಡಿದಂತಹ ಮೋಹಿನಿ ರೂಪ ಪರಮಾತ್ಮ, ಅವನ ಮುಖದಲ್ಲಿ ಮುಂಗುರುಗಳೆಲ್ಲ ಆವರಿಸಿಕೊಂಡು ಸುಂದರವಾಗಿ ಅತ್ಯಂತ ಮೋಹವನ್ನು ಉಂಟು ಮಾಡುವುದರಲ್ಲಿ ಅತ್ಯಂತ ನಿಪುಣನಾಗಿ ಪರಮಾತ್ಮ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. ಆ ಪರಮಾತ್ಮ ಇನ್ನೂ ಹೇಗಿದ್ದಾನಂದ್ರೆ, ಸೂಕ್ಷ್ಮಾವಲಗ್ನ ವಸನ ಆಕ್ಷೇಪಕೃತ ಕುಚ ಕಟಾಕ್ಷ ಅಕ್ಷಮೀಕೃತ ಮನೋದೀಕ್ಷ ಅಸುರ ಆಹೃತ ಸುಧಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸೂಕ್ಷ್ಮವಾಗಿರುವಂತಹ ಅವಲಗ್ನ ವಸನ, ಸೂಕ್ಷ್ಮಾವಲಗ್ನ ವಸನ ಅನ್ನೋದು ಇನ್ನೊಂದು ವಿಶೇಷಣ. ಭಗವಂತ ಮೋಹಿನಿ ರೂಪದಲ್ಲಿ ವಸ್ತ್ರಧಾರಣೆ ಮಾಡಿದ್ದಾನೆ. ಆ ವಸ್ತ್ರಗಳು ಹೇಗಿದೆ, ಭಗವಂತ ಮೋಹಿನಿ ರೂಪಿ ಪರಮಾತ್ಮ ಧಾರಣ ಮಾಡಿದ ವಸ್ತ್ರಗಳು ಹೇಗಿದೆ ಅಂದ್ರೆ, ಅವು ಸೂಕ್ಷ್ಮವಾಗಿದೆ. ಸೂಕ್ಷ್ಮವಾಗಿರುವುದಂದ್ರೆ ಏನು? ಸೂಕ್ಷ್ಮವಾಗಿರುವುದು ಅಂತ ಹೇಳಿದರೆ ಸುಂದರ ಸೂಕ್ಷ್ಮತೆಯ ಮೃದುವ ಕೋಮಲವತ್ವವನ್ನು ಮೃದು ಸಾಫ್ಟ್ ಅಂಡ್ ಟೆಂಡರ್. ಸೂಕ್ಷ್ಮ ಈಸ್ ಸ್ಮಾಲ್ ಅಂತ ಒಂದರ್ಥ, ಇನ್ನೊಂದು ಅರ್ಥ ಸಾಫ್ಟ್ ಅಂಡ್ ಟೆಂಡರ್ ಅನ್ನೋದು ಇನ್ನೊಂದರ್ಥ. ಸೂಕ್ಷ್ಮ ಅವಲಗ್ನ, ಲಗ್ನ ಅಂತ ಹೇಳಿದ್ರೆ ಪರ್ಫೆಕ್ಟ್ಲಿ ಫಿಟ್ಟಿಂಗ್. ಅವಲಗ್ನ ಅಂದ್ರೆ ವೆರಿ ವೆರಿ ಪರ್ಫೆಕ್ಟ್ಲಿ ಫಿಟ್ಟಿಂಗ್, ಫಿಟ್ಟಿಂಗ್ ಅನ್ನುವುದಕ್ಕೆ ಲಗ್ನ. ಲಗ್ನ ಅಂದ್ರೆ ನಾವು ಇಟ್ ಈಸ್ ಲಗಾಹುವ ಹೈ, ಹಿಂದಿನಲ್ಲಿ ಕೂಡ ಅದೇ ಲಗಾಹುವ ಹೈ ಅಂತ ಹೇಳ್ತೀವಿ, ಅಂದ್ರೆ ಲಗ್ನವಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಫಿಟ್ ಆಗಿದೆ. ಅವಲಗ್ನ ಅಂದ್ರೆ ಅವ ಶಬ್ದ ಅದು ಅವಗತ, ಗತ ಅಂದ್ರೆ ಜ್ಞಾನ ತಿಳಿದಿದೆ, ಅವಗತ ಆಗಿದೆ ಅಂದ್ರೆ ಚೆನ್ನಾಗಿ ತಿಳಿದಿದೆ. ಹಾಗೆ ಲಗ್ನವಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಫಿಟ್ ಆಗಿದೆ, ಅವಲಗ್ನವಾಗಿದೆ ಪರ್ಫೆಕ್ಟ್ ಆಗಿ ಫಿಟ್ ಆಗಿದೆ ಅಂದ್ರೆ ವಸ್ತ್ರಗಳು ಚೆನ್ನಾಗಿ ಭಗವಂತನಿಗೆ ಹೊಂದಿಕೆ ಆಗಿದೆ. ಅಂತಹ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ, ಕೋಮಲವಾದ ಸುಂದರವಾದ ವಸ್ತ್ರ ಧಾರಣೆ ಮಾಡಿದ್ದಾನೆ. ವಸನ ಅಂದ್ರೆ ವಸ್ತ್ರಗಳು, ಸೂಕ್ಷ್ಮ ಅವಲಗ್ನ ವಸನ, ಸುಂದರವಾಗಿ ಚೆನ್ನಾಗಿ ಉಡಲ್ಪಟ್ಟಿರುವಂತಹ ವಸ್ತ್ರಗಳಿಂದ ಕೂಡಿದವನಾಗಿದ್ದಾನೆ ಪರಮಾತ್ಮ. ಇನ್ನು ಅವನು ಹೇಗಿದ್ದಾನೆ? ಆಕ್ಷೇಪಕೃತ್, ಆಕ್ಷೇಪಕೃತ್ ಕುಚ ಕಟಾಕ್ಷ ಅಕ್ಷಮೀಕೃತ ಮನೋ, ಅಂದ್ರೆ ಆಕ್ಷೇಪ ಕೊಟ್ಟು ಕ್ಷೇಪನ ಕ್ಷೇಪವಾಗುವುದು ಅಂದ್ರೆ ಚಂಚಲವಾಗುವುದು. ಆಕ್ಷೇಪ ಅಂದ್ರೆ ಚೆನ್ನಾಗಿ ಚಂಚಲವಾಗುವುದು. ಪರಮಾತ್ಮನ ಈ ಮೋಹಿನಿ ರೂಪವನ್ನು ಕಂಡು ರಾಕ್ಷಸರೆಲ್ಲ ಅವರ ಮನಸ್ಸು ಚಂಚಲವಾಗಿ ಬಿಡಿತು. ಅವರ ಮನಸ್ಸನ್ನು ಅಪಹರಿಸುವಂತಹ ಸುಂದರ ರೂಪವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಯಾಕೆ? ಅವರಿಂದ ಅಮೃತ ಕಲಶವನ್ನು ತಾನು ಮತ್ತು ತಗೋಬೇಕು. ಆದ್ದರಿಂದ ಅವನು ಆಕ್ಷೇಪಕೃತ ಆ ದುಷ್ಟ ರಾಕ್ಷಸರ ಮನಸ್ಸನ್ನು ಚಂಚಲಿಸುವಂತೆ ಚಂಚಲವಾಗುವಂತೆ ಮಾಡುವಂತಹ ಭಗವಂತನ ಕುಚ ಕಟಾಕ್ಷಗಳು ಅಂದ್ರೆ ಭಗವಂತನ ಸ್ತನಭಾರಗಳು. ಸ್ತನ ವಕ್ಷಸ್ಥಳದಲ್ಲಿ ಭಗವಂತ ಅವರಿಗೆ ವಕ್ಷಸ್ಥಳವನ್ನು ನೋಡಿ ಭಗವಂತನ ವಕ್ಷಸ್ಥಳವನ್ನು ನೋಡಿ ಆ ರಾಕ್ಷಸರ ಮನಸ್ಸು ಚಾಂಚಲ್ಯತೆ ಉಂಟಾಗಿದೆ ಆಗಿದೆ. ಕಟಾಕ್ಷ ಅಂದ್ರೆ ಹೊರಗಣ್ಣಿನಿಂದ ನೋಡ್ತಾ ಇದ್ದಾನೆ ಭಗವಂತ, ಓರೆ ನೋಟಗಳಿಂದ ನೋಡ್ತಾ ಇದ್ದಾನೆ. ಆ ಭಗವಂತನ ಓರೆ ನೋಟಗಳನ್ನು ಆ ಭಗವಂತನ ಕಣ್ಣುಗಳಿಂದ ಬರುವ ಆ ಕಾಂತಿಯನ್ನು ಅವನ ಸ್ತನಗಳ ಕುಲುಕಾಟವನ್ನು ಇದೆಲ್ಲವನ್ನು ನೋಡಿ ರಾಕ್ಷಸರ ಮನಸ್ಸೆಲ್ಲ ಚಂಚಲವಾಗಿ ಬಿಡಿತು. ಕುಚ ಕಟಾಕ್ಷದಿಂದ ಅದೇನಾಯಿತು? ಅಕ್ಷಮೀಕೃತ ಮನೋದೀಕ್ಷ, ರಾಕ್ಷಸರ ಮನೋದೀಕ್ಷ, ಮನಸ್ಸಿನ ಸಂಕಲ್ಪ, ದ ಡಿಟರ್ಮಿನೇಷನ್. ವಾಟ್ ಈಸ್ ದ ಡಿಟರ್ಮಿನೇಷನ್ ದಟ್ ದ ಡೀಮನ್ಸ್ ಆರ್ ಹ್ಯಾವಿಂಗ್? ಅವರ ಡಿಟರ್ಮಿನೇಷನ್ ಏನು? ದೇವತೆಗಳಿಗೆ ಅಮೃತ ಸಿಗಬಾರದು, ತಮಗೇ ಅಮೃತ ಸಿಗಬೇಕು ಅನ್ನುವುದು ರಾಕ್ಷಸರ ಮನಸ್ಸಿನಲ್ಲಿ ಇವರ ಭಾವನೆ ಆಗಿದೆ. ಆದ್ದರಿಂದ ಆ ರಾಕ್ಷಸರ ಮನೋದೀಕ್ಷೆ ಯಾವುದಿದೋ ಅದು ಅಕ್ಷಮೀಕೃತವಾಯಿತು. ಕ್ಷಮೀಕೃತವ ಕ್ಷಮಾ ಅಂತ ಹೇಳಿದ್ರೆ ಸಮರ್ಥ ಅಂತ ಹೇಳಿ, ಕೇಪಬಲ್. ಕ್ಷಮೀಕೃತ ದಟ್ ವಿಚ್ ಇಸ್ ಮೇಡ್ ಕೇಪಬಲ್, ಅಕ್ಷಮೀಕೃತ ದಟ್ ವಿಚ್ ಇಸ್ ನಾಟ್ ಕೇಪಬಲ್, ಮೇಡ್ ಇನ್ಕೇಪಬಲ್ ಅಂತ ಹೇಳಿ, ಅದಕ್ಕೆ ಅಕ್ಷಮೀಕೃತ ಅಂತೇಳಿ. ಅವರ ಮನೋದೀಕ್ಷ ಅಕ್ಷಮೀಕೃತವಾಯಿತು. ಅಂದರೆ ಆ ರಾಕ್ಷಸರ ಒಂದು ಸಂಕಲ್ಪ ಏನಿತ್ತೋ ಅದನ್ನು ಭಗವಂತ ವ್ಯರ್ಥಗೊಳಿಸಿದ. ಹಿ ಮೇಡ್ ಇಟ್ ಅನ್ಸಕ್ಸಸ್ಫುಲ್, ಹಿ ಮೇಡ್ ಇಟ್ ಫ್ಯುಟೈಲ್, ಹಿ ಮೇಡ್ ಇಟ್ ಅನ್ಫ್ರೂಟ್ಸಮ್, ಅದು ಫ್ರೂಟ್ಫುಲ್ ಆಗದೇ ಇರುವಂತೆ ಮಾಡಿದ. ಹೀಗೆ ಭಗವಂತ ಮಾಡಿದ. ಹೇಗೆ ಮಾಡಿದ? ಅದು ಉತ್ತ ಕಟಾಕ್ಷಗಳಿಂದ ತನ್ನ ಆ ಒಂದು ಆ ದೇಹದ ಸೌಂದರ್ಯದಿಂದ ಅದನ್ನು ತೋರಿಸಿಕೊಟ್ಟು ಅವರಿಗೆ ಅವರ ಮನಸ್ಸಲ್ಲಿ ಚಾಂಚಲ್ಯತೆಯನ್ನು ಉಂಟು ಮಾಡಿ ಅವರ ಮನೋದೀಕ್ಷವನ್ನು ಅಕ್ಷಮೀಕೃತ ಮಾಡಿದ. ಅಂದರೆ ಅವರ ಮನಸ್ಸಿನ ಸಂಕಲ್ಪವನ್ನು ವ್ಯರ್ಥಗೊಳಿಸಿದ ಭಗವಂತ. ಯಾರ ಮನಸ್ಸಿನ ಸಂಕಲ್ಪ? ಅಸುರ, ಆ ರಾಕ್ಷಸರು ಯಾರಿದ್ದಾರೋ. ಸೊ ಮನೋದೀಕ್ಷ ಅಸುರ, ಕುಚ ಕಟಾಕ್ಷದಿಂದ ಅಕ್ಷಮೀಕೃತ ಮಾಡಲ್ಪಟ್ಟಂತಹ ಮನೋದೀಕ್ಷ ಉಳ್ಳವರಾದಂತಹ ಆ ಅಸುರ ರಾಕ್ಷಸರಿಂದ ಆಹೃತ ಅಪಹರಿಸಲ್ಪಟ್ಟಂತಹ ಸುಧಾ ಅಮೃತ ಉಳ್ಳವನು. ಅಂದ್ರೆ ಪರಮಾತ್ಮ ಹೇಗಿದ್ದಾನೆ? ಆ ಮೋಹಿನಿ ರೂಪ ಪರಮಾತ್ಮ ತಾನು ಅಮೃತದಂತೆ ಇದ್ದಾನೆ ಅವನು. ಅಂದ್ರೆ ಆ ಅಮೃತ ಸದೃಶನಾದ ಪರಮಾತ್ಮ ಈ ರಾಕ್ಷಸರ ಕೈಯಲ್ಲಿರುವ ಅಮೃತವನ್ನು ತಾನು ಅಪಹಾರ ಮಾಡಿದ. ಆ ಅಸುರರು ಅಪಹರಿಸಲ್ಪಟ್ಟಂತಹ ಅಮೃತವನ್ನು ತಾನು ಮತ್ತು ಅವರು ಕದ್ದುಕೊಂಡು ಹೋದರೆ ಅವರಿಂದ ಪರಮಾತ್ಮ ತಾನು ಕದ್ದುಕೊಂಡ. ಅವರ ಅವರು ಕಿತ್ತುಕೊಂಡು ಹೋದರೆ ಅವರ ತಾನು ಕಿತ್ತುಕೊಂಡ ಭಗವಂತ. ಹಾಗೆ ಅವರ ಮನೋದೀಕ್ಷವನ್ನು ವ್ಯರ್ಥಗೊಳಿಸಿಬಿಟ್ಟು ಭಗವಂತ ಅವರತ್ತರಿಂದ ಸುಧಾ ಅಮೃತವನ್ನು ತಾನು ತಗೊಂಡಿದ್ದಾನೆ. ಅಂದ್ರೆ ಅಸುರರಿಂದ ಅಪಹರಿಸಲ್ಪಟ್ಟ ಅಮೃತವನ್ನು ತಾನು ಮತ್ತು ಅದನ್ನು ವ್ಯರ್ಥಗೊಳಿಸಿ ತಾನೇ ಮತ್ತು ಅಮೃತವನ್ನು ಸ್ವೀಕಾರ ಮಾಡಿದ ಭಗವಂತ ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಭಗವಂತ ಏನು ಮಾಡಬೇಕು? ಸೂಕ್ಷೇಕ್ಷಣ ಹರಿತನು ನಹ ಅಕ್ಷಾಣಿ ಅವತು ಅಂತ ಹೇಳಿ. ಅಂದರೆ ಆ ಹರಿತನು ಹರಿಯ ಅವತಾರನಾದ ಆ ಮೋಹಿನಿ ರೂಪ ಪರಮಾತ್ಮ ಸುರುಕ್ಷೇಕ್ಷಣಾತ್, ಸುರುಕ್ಷೇಕ್ಷಣಾತ್ ಅಂತ ಹೇಳಿದರೆ ಕೆಟ್ಟ ವಿಷಯಗಳನ್ನು ನೋಡುವುದರಿಂದ ಉಂಟಾಗದ ಪಾಪಗಳು ದೋಷಗಳು ಯಾವುದಿದೋ ಅವೆಲ್ಲವನ್ನು ಅಂದ್ರೆ ಕೆಟ್ಟ ವಿಷಯಗಳ ನೋಟ ನಮಗಿಲ್ಲದೆ ಮಾಡಲಿ. ಸೊ ಹಾಗೆ ಭಗವಂತ ನಮ್ಮನ್ನು ಸುರುಕ್ಷೇಕ್ಷಣಾತ್, ಸುರುಕ್ಷ ಈಕ್ಷಣಾತ್, ಕೆಟ್ಟ ಪ್ರಭಾವಗಳು ಯಾವುದು, ಈವಿಲ್ ಎಫೆಕ್ಟ್ಸ್, ಆ ಈವಿಲ್ ಎಫೆಕ್ಟ್. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ವಿಚ್ ಟೆಂಪ್ಟ್ ಅಸ್ ಅಂಡ್ ಡ್ರ್ಯಾಗ್ ಅಸ್ ಟುವರ್ಡ್ಸ್ ಈವಿಲ್ ಥಾಟ್ಸ್. ಸೊ ನಾವು ಭಗವಂತನನ್ನು ಏನು ಪ್ರಾರ್ಥನೆ ಮಾಡಬೇಕು? ಏ ಭಗವಂತನೇ, ನನ್ನನ್ನು ಕೆಟ್ಟ ವಿಷಯಗಳ ಕಡೆ ನನ್ನ ಕಣ್ಣುಗಳು ಹೋಗದೇ ಇರಲಿ ಅಂತ ಹೇಳಿ. ಅದಕ್ಕೆ ಸುರುಕ್ಷೇಕ್ಷಣಾತ್ ಹರಿತನು ನಹ ಅಂದ್ರೆ ನಮ್ಮನ್ನು ಅವತ್ತು ಕಾಪಾಡಲಿ. ನಹ ಅನ್ನುವ ಶಬ್ದ ನಮ್ಮನ್ನು ಅಂತನೂ ಒಂದು ಅರ್ಥ ಬರುತ್ತೆ. ನಮ್ಮ ನಮ್ಮದ್ದು ಅವರ್ಸ್ ಅಂಡ್ ಆಲ್ಸೋ ಆಸ್ ಬೋದ್ ನಹ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಇಡ್ಯೂಸ್ ಬೋದ್. ಆಕ್ಚುಲಿ ನಹ ಅನ್ನೋದು ಅಸ್ಮತ್ ಶಬ್ದದಲ್ಲಿ ಬರುವಂತಹ ಅಹಂ ಆವಾಂ ವಯಂ ಅಂತ ಹೇಳುವಾಗ ಮಾಂ ಅಂತ ಹೇಳ್ತೀವಿ. ಮಾಂ ಅಂತ ಯಾವ್ದನ್ನು ನಾವು ಹೇಳ್ತೀವೋ ಅದು ಮಾಂ ಆವಯೋಹೋ ನೌ ನಹ ಅಂತ ಹೇಳಿ. ನಹ ಅಂದ್ರೆ ನಮ್ಮನ್ನು ಅಂತ ಒಂದು ಅರ್ಥ ಇದೆ. ನಹ ಅಂದ್ರೆ ಅಸ್ಮಾಕಂ ಆವಯೋಹೋ ನಹ ಅಂತ ಹೇಳಿ, ಅಂದ್ರೆ ನಮ್ಮದ್ದು ಅನ್ನುವ ಅರ್ಥದಲ್ಲಿ ಕೂಡ ನಹ ಅಂತ ಹೇಳಿ ಶಬ್ದ ಮಮ ಅನ್ನುವುದು ಯಾವುದು ಏಕವಚನದಲ್ಲಿ ಪ್ರಯೋಗ ಮಾಡ್ತೀವೋ ಅದರ ಬಹುವಚನ ನಹ ಅಂತೇಳಿ. ಅವರ್ಸ್ ಅಜ್ ಎರಡರ್ಥಗಳು ಬರುತ್ತೆ. ನಮ್ಮನ್ನು ಕಾಪಾಡಲಿ ನಹ ಅವತು ಅಂತ ಒಂದರ್ಥ ಅಷ್ಟೇ ಅಲ್ಲದೆ ನಹ ಅಕ್ಷಾಣಿ ಅವತು ನಮ್ಮ ಕಣ್ಣುಗಳನ್ನು ಕಾಪಾಡಲಿ. ನಮ್ಮ ಕಣ್ಣುಗಳನ್ನು ಕಾಪಾಡಲಿ ಅಂದ್ರೆ ಏನು? ನಮ್ಮ ಕಣ್ಣುಗಳು ಕೆಟ್ಟ ವಿಷಯಗಳ ಕಡೆ ಹೋಗದೆ ಇರುವಂತೆ ನೋಡದೆ ಇರುವಂತೆ ಕಾಪಾಡಲಿ. ಅದು ಉಪಲಕ್ಷಣತೆಯ ಕಣ್ಣುಗಳು ಮಾತ್ರ ಅಲ್ಲ, ನಮ್ಮ ಕಿವಿಗಳು ಕೆಟ್ಟ ವಿಷಯಗಳ ಕಡೆ ಹೋಗಬಾರದು, ನಮ್ಮ ನಾಲಿಗೆ ಕೆಟ್ಟ ವಿಷಯಗಳ ಕಡೆ ಕೆಟ್ಟ ಪದಾರ್ಥಗಳನ್ನು ತಿನ್ನಬಾರದು, ನಮ್ಮ ಮನಸ್ಸು ಕೆಟ್ಟ ವಿಷಯಗಳ ಕಡೆ ಓಡಬಾರದು, ನಮ್ಮ ಮೂಗು ಕೂಡ ಕೆಟ್ಟ ವಿಷಯಗಳನ್ನು ಆಗ್ರಹಣ ಮಾಡಬಾರದು, ನಮ್ಮ ಚರ್ಮವು ಕೆಟ್ಟ ವಿಷಯಗಳನ್ನು ಸ್ಪರ್ಶ ಮಾಡಬಾರದು. ಹೀಗೆ ನಮ್ಮ ಎಲ್ಲ ಇಂದ್ರಿಯರುಗಳು ಕೂಡ ಆಲ್ ಅವರ್ ಸೆನ್ಸ್ ಆರ್ಗನ್ಸ್ ಲೆಟ್ ದೆಮ್ ನಾಟ್ ರನ್ ಆಫ್ಟರ್ ಈವಿಲ್ ಥಿಂಗ್ಸ್. ಸೊ ಓ ಗಾಡ್ ಐ ಪ್ರೇ, ಯಾಕಂದ್ರೆ ನೋಡಿ ಬಹಳ ಯುಕ್ತಿಯುಕ್ತವಾದಂತಹ ಪ್ರಾರ್ಥನೆ. ಭಗವಂತ ಏನು ಮಾಡಿದ? ಮೋಹಿನಿ ರೂಪದಿಂದ ಆ ರಾಕ್ಷಸರನ್ನು ಆಕರ್ಷಣೆ ಮಾಡಿ ಅವರು ಅಪಹರಿಸಿದಂತಹ ಅಮೃತವನ್ನು ತಾನು ತಗೊಂಡು ಅವರಿಗೆ ಅಮೃತ ಸಿಗದಂತೆ ಮಾಡಿ ದೇವತೆಗಳಿಗೆ ಮಾತ್ರ ಅಮೃತ ಸಿಗುವಂತೆ ಮಾಡಿದಂತಹ ಆ ಮೋಹಿನಿ ರೂಪ ಅವತಾರ ಭಗವಂತ ಎಲ್ಲರ ಮನಸ್ಸಿಗೆ ಈವನ್ ರುದ್ರದೇವರನ್ನು ಸಹಿತ ಭಗವಂತ ತನ್ನ ಮೋಹಿನಿ ರೂಪದಿಂದ ವಶಗೊಳಿಸಿಕೊಂಡ. ಅಂತಹ ಭಗವಂತ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡ ಪರಮಾತ್ಮನ ಅನುಗ್ರಹ ನಮಗೆ ಬೇಕು. ಅಂತಹ ಮೋಹಿನಿ ರೂಪ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವುದು ಏನಂತ ಹೇಳಿದರೆ, ಅಯ್ಯ ಭಗವಂತನೇ, ನೀನು ನಮ್ಮ ಮನಸ್ಸುಗಳನ್ನು ನಮ್ಮ ಇಂದ್ರಿಯಗಳನ್ನು ಎಲ್ಲವನ್ನು ಪ್ರೇರೇಪಿಸುವ ನೀನೇ ಆಗಿದ್ದೀಯಾ, ಆದ್ದರಿಂದ ನಮ್ಮ ಇಂದ್ರಿಯಗಳು ಮನಸ್ಸು ಇವೆಲ್ಲವೂ ಕೂಡ ಕೆಟ್ಟ ವಿಷಯಗಳ ಕಡೆ ಓಡದೇ ಇರುವಂತೆ ನಮ್ಮನ್ನು ಕಾಪಾಡು. ಅವು ಆ ಇಂದ್ರಿಯಗಳನ್ನು ಕಾಪಾಡು, ಆ ಇಂದ್ರಿಯಗಳ ಮೂಲಕವಾಗಿ ನಮ್ಮನ್ನು ಕಾಪಾಡು ಅಂತ ಹೇಳಿ ಇಂದ್ರಿಯಗಳು ಕೆಟ್ಟ ವಿಷಯಗಳ ಕಡೆ ಹೋಗದೇ ಇರುವಂತೆ ಮಾಡು ಅಂತ ಹೇಳಿ ಆ ಮೋಹಿನಿ ರೂಪ ಪರಮಾತ್ಮನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಬಹಳ ಸುಂದರವಾದ ಪ್ರಾರ್ಥನೆ. ಸೊ ಅದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರುವಂತಹ ಪ್ರಾರ್ಥನೆ. ಯಾ ಕ್ಷೀರವಾದ್ಯ ಮಥನಾ ಅಕ್ಷೀನ ದತ್ಪದಿತಿ ದಾಕ್ಷೋಭಿತ ಅಮರಗಣ ಅಪೇಕ್ಷಾಪ್ತೆಯೇ ಅಜನಿ ವಲಕ್ಷಾಂಶು ಬಿಂಬದಿ ಅತೀಕ್ಷ್ಣಾಲಕಾವೃತ ಮುಖಿ ಸೂಕ್ಷ್ಮಾವಲಗ್ನ ವಸನ ಆಕ್ಷೇಪಕೃತ ಕೃತ ಕಟಾಕ್ಷ ಅಕ್ಷಮೀಕೃತ ಮನೋದೀಕ್ಷ ಅಸುರಾಹೃತ ಸುಧಾ ಅಕ್ಷಾಣಿ ನೋ ಅವತು ಸುರುಕ್ಷೇಕ್ಷಣಾತ್ ಹರಿತನು ಅನ್ನುವುದು ಆ ಶ್ಲೋಕದ ಭಾವ. ಐದನೇ ಶ್ಲೋಕ ಇದಾದ ಮೇಲೆ ಆ ಮೋಹಿನಿ ಅವತಾರವನ್ನೇ ಈ ನೆಕ್ಸ್ಟ್ ಶ್ಲೋಕದಲ್ಲಿ ಕೂಡ ವರ್ಣನ ಮಾಡ್ತಾ ಇದ್ದಾರೆ ವಾದರಾಜಸ್ವಾಮಿಗಳವರು. ಆ ಲಕ್ಷ್ಮಿಯ ರೂಪ ಎಷ್ಟು ಸುಂದರವಾಗಿದೆ, ಆ ಲಕ್ಷ್ಮಿಯ ರೂಪ ಸಾಮರ್ಥ್ಯ ಎಂತಾದ್ದು ಅನ್ನುವುದನ್ನು ಮಿಕ್ಕ ದೇವತಾ ಸ್ತ್ರೀಗಳ ಜೊತೆಲಿ ಕೂಡ ಹೋಲಿಸಿ ಹೇಳ್ತಾ ಇದ್ದಾರೆ. ಆ ಸರ್ವೋತ್ತಮನಾದ ಭಗವಂತ ಎಂಥವನು ಅಂತ ಹೇಳಿ ಶಿಕ್ಷಾದಿಯಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿ ಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನ ಯದ್ ಆಕ್ಷೇಪ ವೀಕ್ಷಣ ವಿಧವು ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾ ರಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರಾ ಸಾಕ್ಷಾರಿತಾತ್ಮತನು ಭುಕ್ಷಾರ ಕಾರ ನಿಟಿಲಾಕ್ಷಾಕ್ಷ ಮಾನವತು ನಹ ಅಂತೇಳಿ. ಇದು ಶಬ್ದ ಸೌಂದರ್ಯ ಎಷ್ಟು ಚೆನ್ನಾಗಿದೋ ಅರ್ಥ ಸೌಂದರ್ಯವೂ ಅಷ್ಟು ಚೆಂದಾಗಿದೆ. ಬ್ಯೂಟಿ ಆಫ್ ದ ವರ್ಡ್ಸ್ ಡಸ್ ನಾಟ್ ಮ್ಯಾಸ್ಕ್ ಆರ್ ಹಿಂಡರ್ ದ ಬ್ಯೂಟಿ ಆಫ್ ದ ಥಾಟ್ಸ್. ಸೊ ದೀಸ್ ಎಲ್ಲ ಈ ವಾದಸ್ವಾಮಿಗಳು ಮಾಡಿದಂತಹ ಒಂದೊಂದು ಪದವು ಒಂದೊಂದು ಅಕ್ಷರವು ಒಂದೊಂದು ಶ್ಲೋಕವು ಒಂದೊಂದು ಶಬ್ದವು ಕೂಡ ಶಬ್ದ ಸೌಂದರ್ಯವೂ ಇದೆ ಅರ್ಥ ಸೌಂದರ್ಯವೂ ಇದೆ. ಬ್ಯೂಟಿ ಆಫ್ ದ ಸೌಂಡ್ಸ್ ಅಂಡ್ ಬ್ಯೂಟಿ ಆಫ್ ದ ಮೀನಿಂಗ್ ಎರಡರಿಂದ ತುಂಬಿರುವಂತಹ ಶಬ್ದಗಳು ಬಹಳ ಸುಂದರವಾದಂತಹ ಅರ್ಥಗಳನ್ನು ಒಳಗೊಂಡಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಮೋಹಿನಿಯರು ಪರಮಾತ್ಮ ಹೇಗಿದ್ದಾನೆ ಅಂದ್ರೆ, ಎಲ್ಲಿ ಹೇಳ್ತಾ ಇದೆ ಶಿಕ್ಷಾದಿ ಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ಅಂತೇಳಿ. ಶಿಕ್ಷಾ ಆದಿ ಅಂತೇಳಿ ನೀವು ಕೇಳಿ ಇರ್ತೀರ, ವೇದಗಳು ವೇದಾಂಗಗಳು ಅಂತೇಳಿ. ವೇದಗಳನ್ನು ನಾವು ಅಧ್ಯಯನ ಮಾಡಬೇಕಂತ ಹೇಳಿದರೆ ವೇದಾಧ್ಯಯನ ಮಾಡುವುದಕ್ಕಾಗಿ ಇದು ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ವೇದಾಂಗಗಳ ಜ್ಞಾನ ಚೆನ್ನಾಗಿ ಇದ್ದರೆ ವೇದಗಳ ಜ್ಞಾನವು ಚೆನ್ನಾಗಿರುತ್ತೆ. ಅದಕ್ಕೆ ವೇದಾಂಗಗಳು ಅಂದ್ರೆ ವೇದದ ಆಕ್ಸಿಲರಿ ಸ್ಕಿಲ್ಸ್ ಅಂತೀವಲ್ವ. ಸೊ ವೇದ ಅರ್ಥ ಮಾಡಿಕೊಳ್ಳಕ್ಕಾಗಿ ಅದರ ಅಂಗಗಳನ್ನು ಯಾವುದಿದೋ ಆರು ಷಡಂಗಗಳು ಅಂತ ಈ ಆರು ಅಂಗಗಳನ್ನು ಕರೀತಾ ಹೆಸರಿದೆ. ಆ ಆರು ಅಂಗಗಳು ಏನು ಅಂತ ಹೇಳಿದ್ರೆ ಶಿಕ್ಷಾ ನಿರುಕ್ತ ವ್ಯಾಕರಣ ಛಂದಸ್ಸು ಕಲ್ಪ ಜ್ಯೋತಿಷ ಅನ್ನುವ ಆರು ಅಂಗಗಳು. ಈ ಆರು ಅಂಗಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ವೇದಗಳು ಚೆನ್ನಾಗಿ ಅರ್ಥವಾಗತ್ತೆ. ಈ ಆರು ಅಂಗಗಳು ಏನು, ಎಲ್ಲ ಕಡೆ ನಾವು ವೇದಾಂಗಗಳು ವೇದ ವೇದಾಂಗ ವೇದ ವೇದಾಂಗ ಪಾರಂಗತ ವೇದ ವೇದಾಂಗ ಪಾರಂಗತ ಅಂತ ಶಬ್ದ ಪ್ರಯೋಗವನ್ನು ನೋಡ್ತಾ ಇರ್ತೀವಿ. ಆದ್ರೆ ಈ ವೇದಾಂಗಗಳು ಅಂದರೆ ಏನು ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಸೊ ವೇದಾಂಗಗಳನ್ನು ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೀನಿ. ಶಿಕ್ಷಾ ಆಕ್ಚುಲ್ ಆಗಿ ವೇದ ಅಧ್ಯಯನ ಮಾಡುವಾಗ ಎಲ್ಲ ಅಂಗಗಳು ಎಲ್ಲ ಕಾಲದಲ್ಲಿಯೂ ಬೇಕು, ಆದರೆ ಮುಖ್ಯ ಪ್ರಾಮುಖ್ಯದಿಂದ ಪ್ರಾಚುರ್ಯದಿಂದ ಎಸ್ಪೆಷಲಿ ಅಂತ ಹೇಳುವ ಮುಖ್ಯವಾಗಿ ವೇದ ಅಧ್ಯಯನ ಮಾಡಲಿಕ್ಕೆ ಮುಂಚೆ ನಮಗೆ ಅದರ ಪ್ರೊನೌನ್ಸಿಯೇಷನ್ ಬೇಕು, ಅದರ ಎಟಿಮಾಲಜಿ ಬೇಕು. ಸೊ ಎಟಿಮಾಲಜಿ ಅಂಡ್ ಪ್ರೊನೌನ್ಸಿಯೇಷನ್, ಫೋನಿಕ್ ಸೈನ್ಸ್ ಅಂತೀವಲ್ಲ, ಫೋನಾಲಜಿ ಫೋನಿಕ್ ಸೈನ್ಸ್, ಅದೇ ವಿಧವಾಗಿ ಎಟಿಮಾಲಜಿ, ಇವೆರಡು ಇದ್ದರೆ ಅಂದ್ರೆ ವೇದ ಅಧ್ಯಯನ ಮಾಡಲಿಕ್ಕೆ ಮುಂಚೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಈಗ ನಾವು ಹ್ರಸ್ವ ದೀರ್ಘ, ಶಾರ್ಟ್ ಸೌಂಡ್ ಲಾಂಗ್ ಸೌಂಡ್ಸ್ ಅಂತ ಹೇಳಿದ ಮೇಲೆ ವ್ಯಂಜನ ಸ್ವರಗಳು ವ್ಯಂಜನಗಳು ಅಂತ ಹೇಳಿ ವೋವೆಲ್ಸ್ ಅಂಡ್ ಕಾನ್ಸನೆಂಟ್ಸ್, ಅದಾದ ಮೇಲೆ ಕಚಡ ತಪಲು ಗಜಡದಬ ಕಚಡತಪ ಇವೆಲ್ಲ ಶಬ್ದಗಳಿರುತ್ತೆ. ಪರುಷ ಸರಳ ಅಂತ ಕರಿತೀವಿ, ಎಣ್ಣುಗಳು ರುಕ್ಕುಗಳು ಬೇರೆ ಬೇರೆ ಶಬ್ದಗಳು ಅಂದ್ರೆ ಅನೇಕ ವಿಧವಾದ ಅಕ್ಷರಗಳು. ಸೊ ಆ ಅಕ್ಷರಗಳ ಪ್ರೊನೌನ್ಸಿಯೇಷನ್ ಹೇಗಿರಬೇಕು, ಓಷ್ಮಗಳು ಕಂಠ್ಯ ಅಂತೇವೆ, ತಾಳವ್ಯಗಳು, ಸೊ ತಾಳುಗಳಿಂದ ಮಾಡುವ ಶಬ್ದಗಳು ಹೇಗಿರುತ್ತೆ, ದಂತ್ಯ ಶಬ್ದಗಳು ಅನುನಾಸಿಕ ಶಬ್ದಗಳು ಇವುಗಳನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು, ಶಬ್ದ ವರ್ಡ್ಸ್ ಫಾರ್ಮೇಷನ್ ಇರುವಾಗ ಕಾಂಬಿನೇಷನ್ ಆಫ್ ಲೆಟರ್ಸ್ ಹೇಗೆ ಪ್ರೊನೌನ್ಸ್ ಮಾಡಬೇಕು, ಇದೆಲ್ಲವನ್ನು ಬಹಳ ಸುಂದರವಾಗಿ ಹೇಳಿಕೊಡುವಂತಹ ಒಂದು ಸೈನ್ಸ್ ಮಾಡಿದ್ದಾರೆ ನಮ್ಮ ವೇದಾಂಗಗಳಲ್ಲಿ. ಶಿಕ್ಷಾ ಅಂತ ಕರೀತಾರೆ. ಸೊ ಶಿಕ್ಷಾ ಇಸ್ ನಥಿಂಗ್ ಬಟ್ ಪ್ರೊನೌನ್ಸಿಯೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತಹದ್ದು, ಅದಕ್ಕೆ ಶಿಕ್ಷಾ ಅಂತ ಕರೀತಾರೆ. ಶಿಕ್ಷಾಶಾಸ್ತ್ರವನ್ನು ಕಲಿತರೆ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಬರುತ್ತೆ. ಸೊ ಈ ಶಿಕ್ಷಾಶಾಸ್ತ್ರ ಅನ್ನೋದು ಒಂದು, ಅದಾದ ಮೇಲೆ ಇನ್ನೊಂದು ನಿರುಕ್ತ ಅಂತ. ನಿರುಕ್ತ ಅಂದ್ರೆ ಡೆಫಿನಿಷನ್ಸ್, ಎಟಿಮಾಲಜಿ ಅಂತ ಕರ್ತೀವಲ್ಲ. ಸೊ ಪ್ರತಿಯೊಂದು ಶಬ್ದ ರೂಟ್ಸ್ ಏನು, ಅದು ಹೇಗೆ ಬಂತು, ಆ ಶಬ್ದ ಹೇಗೆ ಪ್ರಕಟವಾಯಿತು, ಆ ಶಬ್ದದಲ್ಲಿ ಒಳಗಿರುವ ಅಕ್ಷರಕ್ಷದ ಅರ್ಥವೇನು ಅಂತ ತಿಳಿಸಿಕೊಡುವಂತಹದ್ದು ನಿರುಕ್ತ ಅಂತ ಕರೀತಾರೆ. ಈಗ ಶಿಕ್ಷಾ ನಿರುಕ್ತ ಅನ್ನೋದು ಮೊದಲು ಎರಡನ್ನು ಕಲಿತರೆ ವೇದ ಅಧ್ಯಯನ ಮಾಡಕ್ಕೆ ಚೆನ್ನಾಗುತ್ತೆ. ವೇದಗಳನ್ನು ಓದ್ತಾ ಇರುವಾಗ ಅದರ ಗ್ರಾಮರ್ ಬೇಕು, ಅದರ ಮೀಟರ್ ಛಂದಸ್ಸು ಬೇಕು. ಸೊ ಅದಕ್ಕೆ ವ್ಯಾಕರಣ ಛಂದಸ್ಸು ಇವೆಲ್ಲವೂ ಕೂಡ ಭಗವತ್ ಪರವಾಗಿ ನೋಡಬೇಕು. ಶಿಕ್ಷಾ ನಿರುಕ್ತಗಳು ಚೆನ್ನಾಗಿ ಗೊತ್ತಾದ್ರೆ ಭಗವಂತನನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಹಾಗೆ ನಮಗೆ ವ್ಯಾಕರಣ ಛಂದಸ್ಸು, ವ್ಯಾಕರಣ ಅಭಿಮಾನಿ ದೇವತೆಗಳು, ಛಂದಸ್ಸಿನ ಅಭಿಮಾನಿ ದೇವತೆಗಳು, ಅವರು ಭಗವಂತನ ಸೇವೆಯನ್ನು ಮಾಡ್ತಾ ಆ ಅನುಗ್ರಹವನ್ನು ಯಾರಿಗೆ ಮಾಡ್ತಾರೋ ಅವರಿಗೆ ಆ ವೇದಗಳ ಅಭ್ಯಾಸ ಚೆನ್ನಾಗಾಗತ್ತೆ. ಆದ್ದರಿಂದ ಈ ವ್ಯಾಕರಣ ಛಂದಸ್ಸು ಅನ್ನೋದು ವೇದವನ್ನು ಓದ್ತಾ ಇರುವಾಗ ನಮಗೆ ಬೇಕಾದ ಗ್ರಾಮರ್ ಅಂಡ್ ಆಲ್ಸೋ ಪ್ರಾಸಡಿ ಮೀಟರ್ ಅಂತೀವಲ್ವ, ಈ ಎರಡನ್ನು ತಿಳಿಸಿಕೊಡುವಂತಹದ್ದು ವ್ಯಾಕರಣ ಛಂದಸ್ಸುಗಳು. ಸೊ ಆದ್ದರಿಂದ ವ್ಯಾಕರಣ ಛಂದಸ್ಸು ಅನ್ನೋದು ಇನ್ನೊಂದು ಎರಡು ಅಂಗಗಳು ವೇದದ್ದು. ಅದಾದ ಮೇಲೆ ವೇದಗಳನ್ನು ಸ್ವಲ್ಪ ಸ್ವಲ್ಪ ಓದಿ ಆಯಿತು, ಆ ಓದಿ ಸ್ವಲ್ಪ ಮಟ್ಟಿಗೆ ಓದಿ ಅರ್ಥ ಮಾಡಿಕೊಂಡ, ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡ ವೇದಗಳನ್ನು ನಾವು ಹೇಗೆ ಜೀವನದಲ್ಲಿ ಬಳಸ್ಕೋಬೇಕು, ಹೌ ಡು ವಿ ಯೂಸ್ ಇಟ್, ಅಪ್ಲಿಕೇಶನ್ ಅಂತೀವಲ್ವ, ದ ಅಪ್ಲಿಕೇಶನ್ ಪಾರ್ಟ್ ಆಫ್ ಇಟ್, ಅದನ್ನು ಕಲ್ಪ ಜ್ಯೋತಿಷ ಅಂತ ಕರೀತಾರೆ. ಕಲ್ಪ ಅಂತ ಹೇಳಿದರೆ ಮೆಥಡಾಲಜಿ. ಈಗ ನಾವು ಪೂಜೆಗಳನ್ನು ಮಾಡುವಾಗಲಿ ಭದ್ರಕ ಮಂಡಲ ಇಲ್ಲ ಚಕ್ರಾಬ್ಜ ಮಂಡಲವಾಗಲಿ ವಾಸ್ತು ಮಂಡಲಗಳು ಅನೇಕ ವಿಧವಾದ ಮಂಡಲಗಳನ್ನು ಮಾಡ್ತೀವಿ, ಇಲ್ಲ ಯಜ್ಞಗಳನ್ನು ಮಾಡುವಾಗ ಆ ಈ ವೇದಿಕೆಗಳನ್ನು ನಿರ್ಮಾಣ ಮಾಡುವುದು, ವಿಗ್ರಹ ನಿರ್ಮಾಣಗಳನ್ನು ಮಾಡುವುದು, ಪ್ರೊಸೀಜರಲ್ ಥಿಂಗ್ಸ್, ಪೂಜೆ ಮಾಡುವಾಗ ಹೇಗೆ ಹೇಗೆ ಪ್ರೊಸೀಜರ್ ಮಾಡಬೇಕು, ಇವೆಲ್ಲವನ್ನು ಹೇಳುವಂತಹದ್ದು ಪ್ರಾಕ್ಟಿಕಲ್ ಸೈನ್ಸ್. ಅಂದ್ರೆ ನಾವು ಸುಮ್ಮನೆ ಶುಷ್ಕವಾಗಿ ಆ ರಿಚುವಲ್ಸ್ ಮಾಡ್ತೀವಲ್ಲ, ರಿಚುವಲ್ಸ್ ನ ಬ್ಲೈಂಡ್ ಆಗಿ ಮಾಡದೆ ಭಗವತ್ ಪರವಾಗಿ ಚಿಂತನೆ ಮಾಡ್ತಾ ರಿಚುವಲ್ಸ್ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡುವಂತಹ ಶಾಸ್ತ್ರ, ಅದಕ್ಕೆ ಕಲ್ಪ ಅಂತ ಕರೀತಾರೆ. ಅದಾದ ಮೇಲೆ ಜ್ಯೋತಿಷ. ಜ್ಯೋತಿಷ ಶಾಸ್ತ್ರ ಅಂದ್ರೆ ನಾಟ್ ಜಸ್ಟ್ ಅಸ್ಟ್ರಾಲಜಿ ಅಲ್ಲ, ಭಗವಂತನಿಂದ ನೇಮಿತವಾದಂತಹ ಗ್ರಹಗಳು ನಕ್ಷತ್ರಗಳು ಇವೆಲ್ಲವೂ ಕೂಡ ಆಯಾ ಸ್ಥಾನಗಳಲ್ಲಿ ನಿಂತು ಆ ಭಗವಂತನ ಆಜ್ಞೆಯಂತೆ ತಮ್ಮ ತಮ್ಮ ಪ್ರಭಾವವನ್ನು ಲೋಕದಲ್ಲಿ ಜನಗಳ ಮೇಲೆ ಬೀರ್ತಾ ಇರ್ತಾರೆ. ಅವರಿಗೆ ನಾವು ಗ್ರಹ ಶಾಂತಿಗಳು ಆಯಾ ಶಾಂತಿಗಳನ್ನು ಮಾಡ್ತಾ ಇರ್ತೀವಿ ಪುರೋಹಿತರನ್ನು ಕೇಳಿ. ಅದನ್ನು ಮಾಡಿದಾಗ ಆ ಎಲ್ಲ ಗ್ರಹಗಳ ಒಳಗೆ ಆ ಗ್ರಹಗಳೇನು ಸ್ವತಂತ್ರವಾಗಿ ಮಾಡ್ತಾ ಇದೆ ಅನ್ನುವ ಭಾವನೆ ಇರಬಾರದು. ಅವುಗಳ ಒಳಗೆ ಅಂತರ್ಗತನಾಗಿ ನಿಯಾಮಕನಾಗಿ ಭಗವಂತ ನಿಂತು ಆ ಗ್ರಹಗಳನ್ನು ನಾವು ಉಪಾಸನೆ ಮಾಡುವುದರ ಮೂಲಕವಾಗಿ ತಾನೇ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಸರ್ವೋತ್ತಮನಾಗಿ. ಆದರೆ ಆ ಗ್ರಹಗಳ ಅಧಿಷ್ಠಾನ ರೂಪದಲ್ಲಿ ಅವರಿಗೆ ನಾವು ಪೂಜೆ ಮಾಡ್ತೀವಿ, ಎಲ್ಲರನ್ನು ಮಾಡ್ತೀವಿ, ಆದರೆ ಅವರನ್ನು ಅಧಿಷ್ಠಾನಗಳು ಅಂಗಗಳು ಭಗವಂತನ ಸೇವಕರು ಅನ್ನುವ ದೃಷ್ಟಿಯಿಂದ ನಾವು ಮಾಡಬೇಕು. ಭಗವಂತನೇ ಸರ್ವೋತ್ತಮ ಅನ್ನುವ ತಿಳುವಳಿಕೆಯಿಂದ ನಾವು ಎಲ್ಲ ಪೂಜೆಗಳನ್ನು ಮಾಡಬೇಕು. ಇವೆಲ್ಲವನ್ನು ತಿಳಿಸಿಕೊಡುವಂತಹದ್ದಾಗಿದೆ ಇದು ಜ್ಯೋತಿಷ ಶಾಸ್ತ್ರ. ಅಂದ್ರೆ ಗ್ರಹಚಾರಗಳು, ನಕ್ಷತ್ರಗಳು, ಇವೆಲ್ಲವ ಸ್ಥಾನಗಳು, ಅವು ಭಗವಂತನ ನಿಯಮಿತವಾಗಿ ಹೇಗೆ ಮಾಡ್ತಾರೆ, ಅವುಗಳಿಗೆ ನಾವು ಮಾಡಬೇಕಾದ ಶಾಂತಿ ಕಾರ್ಯಗಳು ಏನು, ಭಗವಂತನ ಸೇವಾ ರೂಪಕವಾದ ಕಾರ್ಯಗಳು ಏನು ಮಾಡಬೇಕು ಅಂತ ತಿಳಿಸಿಕೊಡುವಂತಹ ಶಾಸ್ತ್ರ ಜ್ಯೋತಿಷ ಶಾಸ್ತ್ರ ಆಗಿದೆ. ಹೀಗೆ ಈ ಷಡಂಗಗಳು ಆರು ವೇದಾಂಗಗಳಿಂದ ಕೂಡಿರುವಂತಹ ಯಾವುದೋ ಶಿಕ್ಷಾ ಆದಿ ಇಂ ಅಂತ ಹೇಳಿ ಅಂತಹ ಷಡಂಗಗಳಿಂದ ಕೂಡಿದಂತಹ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ಅಂತ ಹೇಳಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ನೋಡಿ ಶಿಕ್ಷಾದಿ ಯುಕ್ ಅನ್ನುವ ಶಬ್ದಕ್ಕೆ ನಿಗಮ ಬಂದಾಗ ಶಿಕ್ಷಾದಿಯುಂ ನಿಗಮ ಆಗತ್ತೆ. ಇದಕ್ಕೆ ಅನುನಾಸಿಕ ಸಂಧಿ ಅಂತ ಕರೀತಾರೆ. ಅಂದ್ರೆ ಈ ಕ ಚ ಟ ತಪ ಈ ಅಕ್ಷರಗಳಿಂದ ಸ್ವರಗಳಿಂದ ಯಾವಾಗ ಈ ವ್ಯಂಜನಗಳಿಂದ ಎಂಡಾದಾಗ ಕ್ ಅನ್ನುವ ಅಕ್ಷರಕ್ಕೆ ಯಾವಾಗಾದ್ರೆ ಒಂದು ಅನುನಾಸಿಕ ಅಂದರೆ ನೇಸಲ್ ಸೌಂಡ್ ಙ ಣ ನ ಮ ಅನ್ನುವ ಅಕ್ಷರಗಳು ಬಂದಾಗ ಕ ಙ ಆಗತ್ತೆ, ಚ ಙ ಆಗತ್ತೆ, ಟ ಣ ಆಗತ್ತೆ. ಈಗ ರಾಟ್ ಮಣಿ ಅಂದ್ರೆ ರಾಣ್ಮಣಿ ಆಗತ್ತೆ, ರಾಟ್ ಮಣಿ ರಾಣ್ಮಣಿ ಅಂತ ಆಗತ್ತೆ. ಹಾಗೆ ಟ ಅನ್ನೋದು ಟ ಣ ಆಗತ್ತೆ, ತ ಅನ್ನೋದು ನ ಆಗತ್ತೆ. ಯಾವ್ದಾದ್ರು ಈಗ ಭೃತ್ ಭೃತ್ ನ ಅಂದ್ರೆ ಭೃನ್ನ ಆಗತ್ತೆ, ಭೃತ್ ನ ಭೃನ್ನ ಆಗತ್ತೆ. ಇಲ್ಲ ಭೃತ್ ಮ ಅಂದ್ರೆ ಭೃನ್ಮ ಆಗತ್ತೆ. ಹೀಗೆ ಕೃತ್ ಮ ಕೃನ್ಮ ಆಗತ್ತೆ. ಸೊ ಹೀಗೆ ತಕಾರಕ್ಕೆ ಅನುನಾಸಿಕ ಬಂದರೆ ಅದು ನಕಾರವಾಗತ್ತೆ. ಪು ಅಂದ್ರೆ ಅಪ್ಪು, ಮಯ ಅಮ್ಮಯ ಆಗತ್ತೆ. ಪಕಾರಕ್ಕೆ ನಾಮ ಬಂದ್ರೆ ಪಕಾರ ಮಕಾರ ಆಗತ್ತೆ. ಇದಕ್ಕೆ ಅನುನಾಸಿಕ ಸಂಧಿ ಅಂತ ಕರೀತಾರೆ. ಈಗ ಇದೇ ಇರುವಾಗ ಶಿಕ್ಷಾದಿ ಯುಕ್ ನಿಗಮ ಅಂತ ಹೇಳಿದೆ, ಶಿಕ್ಷಾದಿ ಯುಂ ನಿಗಮ ಆಗತ್ತೆ. ಯುಂ ನಿಗಮ, ನಿಗಮಗಳಂದ್ರೆ ವೇದಗಳು. ಸೊ ಷಡಂಗಗಳಿಂದ ಕೂಡಿರುವಂತಹ, ವೇದಾಂಗಗಳಿಂದ ಕೂಡಿರುವಂತಹ ನಿಗಮ ವೇದಗಳಲ್ಲಿ ದೀಕ್ಷಾ ಅಂದ್ರೆ ನಿಯಮ, ದೀಕ್ಷಾ ಅಂದ್ರೆ ನಿಯಮದಿಂದ, ದೀಕ್ಷದಿಂದ ಅಂದ್ರೆ ಸ್ಟೆಡ್ ಫಾಸ್ಟ್ನೆಸ್ ಫರ್ಮ್ನೆಸ್ ಅಂತೀವಲ್ಲ, ದೀಕ್ಷದಿಂದ ಕೂಡಿದ್ದು ನಿಯಮದಲ್ಲಿ ಸುಲಕ್ಷಣ ಪರೀಕ್ಷಾ ಕ್ಷಮ. ಸುಲಕ್ಷಣ ಪರೀಕ್ಷಾ, ಸುಲಕ್ಷಣ ಉತ್ತಮವಾದ ಲಕ್ಷಣ, ಸುಲಕ್ಷಣಗಳು ಉತ್ತಮವಾದ ಲಕ್ಷಣಗಳ ಪರೀಕ್ಷಾ ಪರೀಕ್ಷೆಯಲ್ಲಿ. ಪರೀಕ್ಷಾ ಅಂದ್ರೆ ಏನು? ಎಕ್ಸಾಮಿನೇಷನ್ ಅಂತ ಒಂದು, ಪರೀಕ್ಷಾ ಅಂದ್ರೆ ನೋಡುವುದು ಅಂತ ಒಂದು. ಇಲ್ಲಿ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಇದ ಯಾರಿಗೆ ವಿಶೇಷಣ? ಇದು ಇಲ್ಲಿ ಸುಲಕ್ಷಣ ಪರೀಕ್ಷಾ ಕ್ಷಮ, ಕ್ಷಮ ಅಂದ್ರೆ ಸಮರ್ಥವಾಗಿರುವಂತಹ ವಿಧಿ ಸತಿ. ವಿಧಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರ ಪತ್ನಿ ಸತಿಯಾದಂತಹ ಸರಸ್ವತಿ ದೇವಿ. ಆ ಸರಸ್ವತಿ ದೇವಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಸರಸ್ವತಿ ದೇವಿಯನ್ನು ಯಾರಾದ್ರೂ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹೌದು, ಭಗವಂತ ಲಕ್ಷ್ಮಿ ಸರಸ್ವತಿಗಿಂತ ಮೇಲಿರುವಂತಹ ಬ್ರಹ್ಮವಾಯುಗಳು, ಆಮೇಲೆ ಲಕ್ಷ್ಮೀ ದೇವಿ ನಾರಾಯಣ ಅವರು ಸರಸ್ವತಿಗೆ ಟೆಸ್ಟ್ ಮಾಡಿದ್ರೆ, ಪರೀಕ್ಷೆ ಮಾಡಿದರೆ ಅದರಲ್ಲಿ ಸರಸ್ವತಿ ಬಹಳ ನಿಪುಣಳು, ಆದ್ದರಿಂದ ಉತ್ತೀರ್ಣಳಾಗ್ತಾಳೆ. ಕ್ಷಮಾ ಸಮರ್ಥವಾಗಿರುವಂತಹ ಅಂದ್ರೆ ಇಫ್ ಭಗವಂತ ಆರ್ ಲಕ್ಷ್ಮೀದೇವಿ ಆರ್ ಬ್ರಹ್ಮವಾಯುಗಳು ಒಂದು ಪರೀಕ್ಷೆ ಮಾಡಿದರೆ ಸರಸ್ವತಿಯನ್ನು, ಆ ಪರೀಕ್ಷೆಯಲ್ಲಿ ಸರಸ್ವತಿ ದೇವಿ ಶಿ ವಿಲ್ ಸ್ಟ್ಯಾಂಡ್ ಫ್ಲೈಯಿಂಗ್ ಕಲರ್ಸ್, ಅದ್ಭುತವಾಗಿ ಇರ್ತಾಳೆ. ಒಂದು ಇನ್ನೊಂದು ಪರೀಕ್ಷಾ, ತನ್ನಕ್ಕಿಂತ ಕಳಗೆ ಮೇಲೆಗಿರುವವರು ಸರಸ್ವತಿಯನ್ನು ಪರೀಕ್ಷೆ ಮಾಡಿದರೆ ಸರಸ್ವತಿ ದೇವಿ ಮಾಡ್ತಾರೆ ಪರೀಕ್ಷಾ ಕ್ಷಮಾ. ಅಂದರೆ ತನಕ್ಕಿಂತ ಕಳಗಿರುವವರಿಗೆ ಅವರನ್ನು ಪರೀಕ್ಷೆ ಮಾಡ್ತಾಳೆ ಸರಸ್ವತಿ ದೇವಿ. ಆದ್ದರಿಂದ ಪರೀಕ್ಷೆ ಮಾಡುವುದರಲ್ಲಿ ಅಂದ್ರೆ ತನ್ನಕ್ಕಿಂತ ಕಳಗೆ ಇರುವವರನ್ನು ಅವರನ್ನು ಆ ಉತ್ತಮವಾದ ಲಕ್ಷಣಗಳ ಪರೀಕ್ಷೆ ಮಾಡುವುದರಲ್ಲಿ ಕ್ಷಮಾ ಸಮರ್ಥರಾಗಿದ್ದಾಳೆ ಸರಸ್ವತಿ. ಸೊ ಎರಡು ವಿಧವಾಗಿ ಅರ್ಥ ನೋಡು, ತನಕ್ಕಿಂತ ಮೇಲೆ ಇರುವವರಿಂದ ಪರೀಕ್ಷೆ ಮಾಡಲ್ಪಟ್ಟವಳಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾಳೆ ಸರಸ್ವತಿ. ತನ್ನಕ್ಕಿಂತ ಕಳಗೆ ಇರುವವರನ್ನು ಪರೀಕ್ಷೆ ಮಾಡುವುದರ ಮೂಲಕವಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಡ್ತಾ ಇದ್ದಾಳೆ ಸರಸ್ವತಿ. ಹೀಗೆ ಹೇಗೆ ನೋಡಿದ್ರು ಕೂಡ ಒಳ್ಳೆ ಸಮರ್ಥಳಾಗಿರುವಂತಹ ವಿಧಿಸತಿ ಅಂದರೆ ಸರಸ್ವತಿ ದೇವಿ ಇದ್ದಾಳೆ. ಶಿಕ್ಷಾದಿಯು ನಿಗಮ ದೀಕ್ಷಾ, ಸುಲಕ್ಷಣ ಪರೀಕ್ಷಾ, ಕ್ಷಮಾ ಪರೀಕ್ಷೆಯಲ್ಲಿ ಕ್ಷಮಾ ಸಮರ್ಥಳಾಗಿರುವಂತಹ ವಿಧಿಸತಿ ಬ್ರಹ್ಮದೇವರ ಪತ್ನಿಯಾದಂತಹ ಸರಸ್ವತಿ ದೇವಿಯು ದಾಕ್ಷಾಯಣಿ ಕ್ಷಮತಿ ಸಾಕ್ಷಾತ್ ರಮಾಪಿ. ದಾಕ್ಷಾಯಣಿ ಅಂದ್ರೆ ದಕ್ಷ ಪ್ರಜಾಪತಿಯ ಮಗಳಾದಂತಹ ಅವಳು ಸತೀದೇವಿ, ಪಾರ್ವತಿದೇವಿ ಸತಿ ಆಮೇಲೆ ಪಾರ್ವತಿಯಾಗಿಯೂ ಬರ್ತಾಳೆ. ಹಾಗೆ ಆ ಪಾರ್ವತಿದೇವಿ ಯಾರಿದ್ದಾಳೋ ದಾಕ್ಷಾಯಣಿ ಸತೀದೇವಿ, ಇಲ್ಲ ಸತೀದೇವಿಯ ಮತ್ತಿನ ಇನ್ನೊಂದು ಅವತಾರ ಆಗಿ ಬಂದ ಪಾರ್ವತಿದೇವಿ ಅವಳು ಕೂಡ ಅಂದ್ರೆ ರುದ್ರದೇವರ ಪತ್ನಿಯಾದವಳು ಅವಳು. ಅದಾದ ಮೇಲೆ ವಿಷ್ಣುವಿನ ಪತ್ನಿಯೇ ಆಗಿದ್ದಾಳೆ. ಸಾಕ್ಷಾತ್ ರಮಾ ಅಪಿ, ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿ ಕೂಡ ಇವರೆಲ್ಲರೂ ಕೂಡ ನ ಕ್ಷಮತಿ ಸಮರ್ಥರಲ್ಲ. ಯಾರಿಗಿಂತ ಕ್ಷಮರಲ್ಲ? ಯದ್ ಆಕ್ಷೇಪ ವೀಕ್ಷಣ ವಿಧವು, ಅಂದರೆ ಆ ಮೋಹಿನಿ ರೂಪ ಪರಮಾತ್ಮ, ಯಾವ ಮೋಹಿನಿ ರೂಪ ಪರಮಾತ್ಮನ ಆಕ್ಷೇಪ ವೀಕ್ಷಣ ವಿಧವು. ಆಕ್ಷೇಪ ಮನಸ್ಸಿಗೆ ಚಾಂಚಲ್ಯವನ್ನು ಅಂದ್ರೆ ಮನಸ್ಸನ್ನು ಅಲ್ಲಾಡಿಸುವಂತಹ, ಮನಸ್ಸನ್ನು ಡಿಸ್ಟರ್ಬ್ ಮಾಡುವಂತಹ ಅಂತಹ ಆ ಪರಮಾತ್ಮ ಯಾರಿದ್ದಾನೋ ಆಕ್ಷೇಪ ವೀಕ್ಷಣ ವಿಧವು. ಆ ಪರಮಾತ್ಮ ವೀಕ್ಷಣ ವಿಧವು, ನೋಡುವ ನೋಟದ ವಿಧಾನದಲ್ಲಿ ಪರಮಾತ್ಮ ನೋಡುವ ರೀತಿಯಲ್ಲಿ ಆ ಪರಮಾತ್ಮನಿಗೆ ಸಮಾನರಲ್ಲ. ನ ಕ್ಷಮತಿ, ಯಾರು ಸಮಾನರಲ್ಲ? ಲಕ್ಷ್ಮೀದೇವಿಯಾಗಲಿ, ಪಾರ್ವತೀದೇವಿಯಾಗಲಿ, ವಿಧಿಸತಿ ಆ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿಯಾಗಲಿ, ಅವರು ಮೂರು ಜನ ಕೂಡ ದೇ ಆರ್ ನಾಟ್ ಕಮಿಂಗ್ ಎನಿವೇರ್ ಕ್ಲೋಸ್ ಟು ಮೋಹಿನಿ ರೂಪ ಪರಮಾತ್ಮ ಅಂತೆ. ಅಂದ್ರೆ ಆ ತಾರತಮ್ಯದ ವಿಧಾನವನ್ನು ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕೂಡ ನಾವು ನೋಡಬೇಕಾಗಿದೆ ಅಂತ ಹೇಳಿದ್ರೆ, ವಿಧಿಸತಿಗೆ ಸರಸ್ವತೀ ದೇವಿಗೆ ಶಿಕ್ಷಾದಿಯುಂಗ್ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ಅಂತ ಒಂದು ವಿಶೇಷವನ್ನು ಹೇಳಿದ್ದಾರೆ. ಅಂದರೆ ಇದರಲ್ಲಿ ಸಮರ್ಥಲಾಗಿರುವಂತಹ ಸರಸ್ವತೀ ದೇವಿ, ಆ ಸರಸ್ವತಿ ಮಾತ್ರವಲ್ಲ ದಾಕ್ಷಾಯಣಿಯೂ ಸಮರ್ಥಳೆ, ರಮಾ ಕೂಡ ಸಮರ್ಥಳೆ, ಆದರೆ ತಾರತಮ್ಯಾನುಸಾರವಾಗಿ. ಅಂದರೆ ಸತೀದೇವಿ ಕೂಡ ಶಿಕ್ಷಾದಿ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಳಾಗಿದ್ದಾಳೆ. ಅಂದರೆ ಏನು, ಷಡಂಗಗಳಿಂದ ಕೂಡಿದ ವೇದಗಳನ್ನು ಅಧ್ಯಯನ ಮಾಡಿ ಆ ಒಳ್ಳೆ ಲಕ್ಷಣಗಳ ಪರೀಕ್ಷೆಯಲ್ಲಿ ಸಮರ್ಥಳಾಗಿದ್ದಾಳೆ ಸತೀದೇವಿಯು. ಆದರೆ ಸತೀದೇವಿ ಸರಸ್ವತಿ ದೇವಿ ಅಷ್ಟು ಸಮರ್ಥಳಲ್ಲ, ಸ್ವಲ್ಪ ಕಡಿಮೆ, ಸರಸ್ವತಿ ದೇವಿಗಿಂತ ಕಡಿಮೆ ಸಮರ್ಥಳು. ಲಕ್ಷ್ಮೀ ದೇವಿ ತಗೊಂಡ್ರೆ ಸರಸ್ವತಿ ದೇವಿಗಿಂತ ಹೆಚ್ಚು ಸಮರ್ಥಳು. ಈ ಕ್ವಾಲಿಫಿಕೇಶನ್ ಅಂದ್ರೆ ಈ ಅಡ್ಜೆಕ್ಟಿವ್ ಶಿಕ್ಷಾದಿಯು ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ಅನ್ನುವ ಅಡ್ಜೆಕ್ಟಿವ್ ಯಾವುದನ್ನು ಹೇಳಿದ್ದಾರೋ ಅದು ಮೂರು ಜನಕ್ಕೂ ಅನ್ವಯ ಮಾಡಬೇಕು. ಸರಸ್ವತಿ ದೇವಿಗೂ, ಪಾರ್ವತಿ ದೇವಿಗೂ, ಲಕ್ಷ್ಮೀ ದೇವಿ ಮೂರು ಜನ ಕೂಡ ಸಮರ್ಥರಾಗಿದ್ದಾರೆ ಅವರವರ ಯೋಗ್ಯತೆಗೆ ತಕ್ಕಂತೆ. ಲಕ್ಷ್ಮೀ ದೇವಿ ಎಲ್ಲರಿಗಿಂತ ಜಾಸ್ತಿ ಸಮರ್ಥಳು, ಲಕ್ಷ್ಮೀ ದೇವಿಗಿಂತ ಸರಸ್ವತಿ ಕಡಿಮೆ ಸಮರ್ಥಳು, ಸರಸ್ವತಿ ದೇವಿಗಿಂತ ಉಮಾದೇವಿ ಸತೀದೇವಿ ಇನ್ನೂ ಕಡಿಮೆ ಸಮರ್ಥಳು. ಆದರೆ ಬುದ್ಧದೇವರ ಪತ್ನಿಯಾದಂತಹ ಆ ಪಾರ್ವತಿದೇವಿಗಿಂತಲೂ, ಬ್ರಹ್ಮದೇವರ ಪತ್ನಿಯಾದಂತಹ ಆ ಸರಸ್ವತಿ ದೇವಿಗಿಂತಲೂ, ಲಕ್ಷ್ಮಿ ಸಾಕ್ಷಾತ್ ನಾರಾಯಣ ಪತ್ನಿಯಾದಂತಹ ಆ ಲಕ್ಷ್ಮೀ ದೇವಿಗಿಂತಲೂ ಕೂಡ ಮೋಹಿನಿ ರೂಪನಾದ ನಾರಾಯಣ ಅತ್ಯಂತ ಸುಂದರವಾಗಿ ಇರುವುದು ಮಾತ್ರವಲ್ಲದೆ ಎಲ್ಲರ ಮನಸ್ಸನ್ನು ಚಂಚಲಗೊಳಿಸುವಂತಹ, ಅದನ್ನೇ ನಾವು ಕೇಳ್ತೀವಿ, ಮನ್ಮಥ ವೃದ್ಧದೇವರ ಮನಸ್ಸನ್ನು ಚಲಿಸುವಂತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಬಾಣವನ್ನು ಬಿಟ್ಟರೆ ವೃದ್ಧದೇವರು ಮನ್ಮಥನೇ ಸುಟ್ಟು ಹಾಕಿಬಿಡ್ತಾರೆ. ಮನ್ಮಥನ ಬಾಣಗಳಿಗೆ ಸಹಿತ ವೃದ್ಧದೇವರು ಬುಗ್ಗಿಲ್ಲ, ಆದರೆ ಮೋಹಿನಿ ರೂಪ ಪರಮಾತ್ಮ ಬಂದರೆ ವೃದ್ಧದೇವರು ಮೋಹಿನಿ ಹಿಂದೆ ಓಡುತ್ತಾರೆ. ಅಂತಹ ಒಂದು ಸಮರ್ಥವಾದಂತಹ ಶಕ್ತಿ ಉಳ್ಳವನು ಭಗವಂತ ಆಗಿದ್ದಾನೆ ಅಂತ ಭಗವಂತನನ್ನು ಹೀಗೆ ವರ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸೊ ಇನ್ನು ನೆಕ್ಸ್ಟ್ ಎರಡು ಲೈನ್ ಅಲ್ಲಿ ಇನ್ನು ಕೂಡ ವಿಸ್ತಾರವಾಗಿ ಹೇಳ್ತಾರೆ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತದರ ಸಾಕ್ಷಾರಿತಾತ್ಮಕನು ಭೂಕ್ಷಾರ ಕಾರಣಿ ಲಾಕ್ಷಾಕ್ಷ ಮಾನವತನಃ ಅನ್ನೋದು ಅಲ್ಲಿ ನಮ್ಮನ್ನು ಅವತ್ತು ಕಾಪಾಡಲಿ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆ ನೆಕ್ಸ್ಟ್ ಎರಡು ಲೈನ್ಗಳ ವಿಶೇಷವಾದ ಅರ್ಥವನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣ ಮತ್ತು ಗಾಯನವಾದ ಮನಸ್ಸಿಂದಿಯರುವ ಬುದ್ಧಾತ್ಮನಾವ ಅನುಸ್ವಭಾವ ಕರೋಮಿ ಸಕಲಂ ಪರಸ್ಮೆ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಕೃಷ್ಣಾರ್ಪಣ ಮತ್ತು